ತುಂಬ ಜನ ಹೇಳ್ತಾರೆ ಏನು ಉಳಿದವ್ರ ಕಂಡಂತೆ ಅದರಿಂದ ಇನ್ಫ್ಲುಯೆನ್ಸ್ ಆಗಿದೆ, ಇದರಿಂದ ಇನ್ಸ್ಪೈರ್ ಆಗಿದೆ ಅಂತ. ಕನ್ಕ್ಲೂಷನ್ ಪಾರ್ಟಲ್ಲಿ ಕಿಶೋರ್ ಸರ್ ಹೋಗೋವಾಗ ಅವರ ಹಿಂದೆ ಫ್ರೇಮ್ನಲ್ಲಿ ಬೆಂಕಿ ಧಗ ಧಗ ಉರಿತಾ ಇರುತ್ತೆ, ಅವರು ವಾಪಸ್ ಟ್ರಾವೆಲ್ ಬ್ಯಾಕ್ ಆಗೋವಾಗ ಬೆಂಕಿ ಆರಿರುತ್ತೆ.
ಕನ್ನಡ ಫಿಲಂ ಪಾಡ್ಕಾಸ್ಟ್ ಬೈ ಶ್ರೀನಿಧಿ ಬೆಂಗಳೂರು.
ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀನಿಧಿ ಬೆಂಗಳೂರು. ಉಳಿದವರು ಕಂಡಂತೆ ಚಿತ್ರ ಬಿಡುಗಡೆಯಾಗಿ 10 ವರ್ಷ ಕಳೆದಿದೆ. ನೆನ್ನೆ ತಾನೇ ಆ ಚಿತ್ರದ ಕುರಿತಾದಂತಹ ಪೋಸ್ಟ್ಗಳನ್ನು ನೋಡಿದೆ. ಟ್ವಿಟರ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಎಲ್ಲ ಕಡೆ ಉಳಿದವರು ಕಂಡಂತೆ ಚಿತ್ರದ ಕುರಿತ ಡಿಸ್ಕಷನ್ ನಡೀತಾ ಇತ್ತು. ನನಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಫಿಲ್ಮ್ ಮೇಕರ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದು ಬಹುಶಃ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಿಂದ ನನಗೆ ಫಿಲ್ಮ್ ಮೇಕರ್ ಆಗಬೇಕು ಅನ್ನೋ ಒಂದು ಕನಸಿತ್ತು. ಆದರೆ ಏನಾಗಬೇಕು ಅನ್ನೋ ಒಂದು ಕ್ಲಾರಿಟಿ ಇರಲಿಲ್ಲ. ಉಳಿದವರು ಕಂಡಂತೆ ನಾನು ನೋಡಿದ್ದು ಥಿಯೇಟರ್ನಲ್ಲೇ. ಆವಾಗ ಉಳಿದವರು ಕಂಡಂತೆ ಚಿತ್ರದ ಟ್ರೈಲರ್ ರಿಲೀಸ್ ಆಗಿತ್ತು. ಅದಕ್ಕೊಂದು ಬಿಡುಗಡೆ ಆದ ಸಂದರ್ಭದಲ್ಲಿ ಅಪ್ಪು ಸರ್ ಆಗಿರಲಿ ಅಥವಾ ಯೋಗರಾಜ್ ಭಟ್ರ್ ಆಗಿರಲಿ ಅದ್ರ ಬಗ್ಗೆ ಮಾತಾಡಿದ್ದ ವೀಡಿಯೋಗಳು ನನಗೆ ನೋಡಿದ ನೆನಪು. ಮಾತಾಡಿದ್ದು ಅಥವಾ ಚಿತ್ರದ ಕುರಿತು ಶೇರ್ ಮಾಡಿದ್ನೆಲ್ಲ ನೋಡಿದ ನೆನಪು. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ಇರಲಿಲ್ಲ, ಮತ್ತು ಸೋಷಿಯಲ್ ಮೀಡಿಯಾ ತುಂಬ ಈಸಿಯಾಗಿ ಕನೆಕ್ಟಿವಿಟಿನ ಬೆಳೆಸ್ತಾ ಇತ್ತು. ಆಗ ಸಿನಿಮಾದ ಟ್ರೈಲರ್ ನೋಡಿ ಮತ್ತು ಹಾಡುಗಳು ಕಾಕಿದ ಬಣ್ಣ ಕಾಂತ ಆಗಿರಲಿ, ಪೇಪರ್ ಪೇಪರ್ ಮೆಡಿಸನ್ ಪೇಪರ್, ಈ ಹಾಡುಗಳನ್ನೆಲ್ಲ ಅವರು ರಿಲೀಸ್ ಮಾಡಿದಾಗ ವಿಚಿತ್ರವಾದಂಥ ಒಂದು ಅನುಭವ ಕೊಟ್ಟಿತ್ತು. ಇಲ್ಲ, ಇದೇನೋ ಬೇರೆ ಥರದ್ದೇ ಸಿನಿಮಾ ಮಾಡ್ತಾಯಿದ್ದಾರೆ ಇವರು ಈ ಟೀಮ್ ಸೇರಿಕೊಂಡು ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಿತ್ತು. ಉಳಿದವರು ಕಂಡಂತೆ ಬಿಡುಗಡೆಯಾದ ಸಂದರ್ಭದಲ್ಲಿ ನಾನು 10th class ಓದ್ತಿದ್ದೆ. ನನ್ನ ಕೊನೆ ಎಕ್ಸಾಮ್, 10th class ಕೊನೆ ಎಕ್ಸಾಮ್, ಇಂಗ್ಲೀಷ್ ಎಕ್ಸಾಮ್ನ ಮುಗಿಸ್ಕೊಂಡು ನಮ್ಮ ಟೀಚರ್ ಇದ್ದರು ಶಂಕರ್ ಸರ್ ಅಂತ, SM ಸರ್ ಅಂತ ಕರಿತಾ ಇದ್ವಿ ಪ್ರೀತಿಯಿಂದ. ಸೊ ನಮ್ಮ ಜೊತೆ ತುಂಬಾ ಕ್ಲೋಸ್ ಇದ್ದರು ಸರ್. ಸರ್ ಜೊತೆಗೆ ನಾವು ಎಲ್ಲರೂ 10th E section ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನದ ಶೋ ಉಮಾ ಟಾಕೀಸ್ಗೆ ಹೋಗಿದ್ವಿ ಉಳಿದವರು ಕಂಡಂತೆಗೆ. ಸೊ ಸಿನಿಮಾನ ನೋಡುವಾಗ ಆಗ ನನಗಾಗಿದ್ದ ಅನುಭವ ಇದೆಯಲ್ಲ, ಒಂಥರ ಇದೇನೋ ವಿಚಿತ್ರವಾಗಿದೆ ಇದು ಸಿನಿಮಾ. ನನಗೆ ಕ್ಲೀನಾಗಿ ಅರ್ಥ ಆಗಲಿಲ್ಲ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗ. ಮತ್ತು ತುಂಬಾ ಖುಷಿಯಾಗಿದ್ದೆ ಏನಂದರೆ, ನಾನು ಪ್ರತಿ ಸತಿ ಸಿನಿಮಾ ನೋಡುವಾಗ, ಯಾವುದೇ ಸಿನಿಮಾನ ನೋಡುವಾಗ ಆ ಸಮಯದಲ್ಲಿ ನನಗೆ ಅನ್ನಿಸ್ತಾ ಇತ್ತು ಅಂದರೆ, ಈಗ ಸುಮ್ಮನೆ ಜನರಲಾಗಿ ಹೇಳ್ಬೇಕಂದ್ರೆ ಹೀರೋ ಏನು ನೋಡಿದ್ದಾನೆ ಅಷ್ಟು ಮಾತ್ರ ಅವನಿಗೆ ಕಾಣಿಸೋಕ್ಕೆ ಸಾಧ್ಯ, ಎಕ್ಸ್ಟ್ರಾ ಎಲ್ಲ ಹೆಂಗೆ ಗೊತ್ತಾಗ್ತಾ ಇದೆ, ಈ ಥರದ್ದು ಏನೇನೋ ಒಂದು ಸಣ್ಣ ಪುಟ್ಟ ಆಲೋಚನೆಗಳಿರುತ್ತಲ್ಲ ಸಣ್ಣ ವಯಸ್ಸಿನಲ್ಲಿ, ಆ ಥರ ಎಲ್ಲ ಆಗ್ತಿತ್ತು. ಆ ಸಿನಿಮಾನ ನೋಡಿದಾಗ ಅವರು ಪರ್ಸ್ಪೆಕ್ಟಿವ್ಸ್ನಲ್ಲಿ ಕತೆ ಹೇಳಿದಾರಲ್ಲ, ಒಂದು ರೀತಿ ನನಗೆ ರೋಮಾಂಚನ ಆಯಿತು. ಆ ಕ್ಷಣ ನಾನು ಥಿಯೇಟರ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಇವತ್ತಿಗೂ ನೆನಪಿದೆ. ಮೀನು ಸಾರು ಮಾಡುತ್ತಾರೆ, ಆ ಮೀನಿಂದ ಒಂದು ಖಾದ್ಯ ಮಾಡ್ತಾರೆ, ಆ ದೃಶ್ಯ ಆಗಿರಲಿ, ಕೊನೆಯಲ್ಲಿ ಬರುವಂತಹ ಟೈಗರ್ ಡ್ಯಾನ್ಸ್ ಆಗಿರಲಿ, ಆ ಒಂದು ಮ್ಯೂಸಿಕ್ ಕೊನೆಯ ಪಾರ್ಟಲ್ಲಿ ಶೋ ಡೌನ್ ಮ್ಯೂಸಿಕ್ ಏನಿದೆ, ಆ ಮ್ಯೂಸಿಕ್ಕು ಸಖತ್ ಇನ್ಫ್ಲುಯೆನ್ಸ್ ಮಾಡಿತ್ತು. ನಾನು NCC ಕ್ಯಾಂಪ್ಗೆಲ್ಲ ಹೋದಾಗ ಆ ಮ್ಯೂಸಿಕ್ನ ಇಟ್ಕೊಂಡು ಸೈನಿಕರ ಮೇಲೆಲ್ಲ ಒಂದು ಸ್ಕಿಟ್ನೆಲ್ಲ ಮಾಡಿ ನಾವು ಪ್ರೆಸೆಂಟ್ ಮಾಡಿದ್ವಿ. ಆ್ಯಂಡ್ ಉಳಿದವರು ಕಂಡಂತೆ ಆ ನಾನ್ ಲೀನಿಯರ್ ಸ್ಟ್ರಕ್ಚರ್ ಏನಿತ್ತು ಸ್ಟೋರಿ ಟೆಲ್ಲಿಂಗಲ್ಲಿ, ಮತ್ತು ಆ ಚಾಪ್ಟರ್ ವೈಸ್ ಏನು ಸ್ಟೋರಿ ನಮ್ಮ ಜೊತೆಗೆ ಸ್ಟೋರಿ ನಮಗೆ ಕಾಣಿಸ್ಕೊಂತು ಆ ಚಾಪ್ಟರ್ ವೈಸಲ್ಲಿ, ಅದೆಲ್ಲ ತುಂಬಾ ಹೊಸದು ಅನ್ನಿಸ್ತಿತ್ತು, ತುಂಬಾ ವಿಭಿನ್ನವಾಗಿತ್ತು ಕನ್ನಡದ ಮಟ್ಟಿಗೆ. ಏನಕ್ಕೆ ಸ್ಪೆಷಲ್ ಆಗಿರ್ಬೋದು ಉಳಿದವರು ಕಂಡಂತೆ ಇವತ್ತಿಗೂ ಇಷ್ಟೊಂದು ದೊಡ್ಡ ಫಾಲೋಯಿಂಗ್ ಇರೋದಕ್ಕೆ, ಅಥವಾ ಅದನ್ನು ಕ್ಲಾಸಿಕ್ ಅಂತ ಯಾಕೆ ಕನ್ಸಿಡರ್ ಮಾಡಿರ್ಬೋದು ಅಂತ ಬೆಳಗ್ಗೆ ಥಿಂಕ್ ಮಾಡ್ತಾ ಇದ್ದೆ. ಸೊ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಇದಕ್ಕೂ ಮುಂಚೆ 35mm ಅಂತ ನನ್ನ ಪಾಡ್ಕ್ಯಾಸ್ಟಲ್ಲಿ ಸಿನಿಮಾದ ನಿರ್ದೇಶಕರ ಜೊತೆ ಸಂದರ್ಶನ ಎಲ್ಲ ಮಾಡಿದ್ದೆ, ಇನ್ನೂ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ನನಗಿಷ್ಟ ಆದಂತಹ ಸಿನಿಮಾಗಳು ಅಥವಾ ದೃಶ್ಯಗಳ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೋತೀನಿ. ಈಗ ಉಳಿದವರು ಕಂಡಂತೆ ಬಗ್ಗೆ ಮಾತಾಡ್ತಿದ್ದೆ, 10 ವರ್ಷ ಎಷ್ಟು ಬೇಗ ಪಾಸ್ ಆಯ್ತಲ್ಲ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಯಾಕೆ ಉಳಿದವರು ಕಂಡಂತೆ ಕನ್ನಡ ಚಿತ್ರರಂಗಕ್ಕೆ ಅಥವಾ ಭಾರತದ ಮಟ್ಟಿಗೆ ತುಂಬಾ ಮುಖ್ಯವಾದ ಚಿತ್ರ ಅಥವಾ ಮೈಲಿಗಲ್ಲು ಅಂತ ಥಿಂಕ್ ಮಾಡುವಾಗ ಮೊದಲನೇದು ಏನಕ್ಕೆ ಅಂದರೆ, ಆ ನೇಟಿವಿಟಿ ಇದೆಯಲ್ಲ ನಮ್ಮ ತುಳುನಾಡು ರೀಜನ್ನ, ನೇಟಿವಿಟಿನ ಅವರು ಕ್ಯಾಪ್ಚರ್ ಮಾಡಿರೋದು. ರಕ್ಷಿತ್ ಶೆಟ್ಟಿ ಸರ್ರು ಕಥೆ ಚಿತ್ರಕಥೆ ನಿರ್ದೇಶನ ಜೋಗಿ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಅವ್ರದ್ದೊಂದು ಆರ್ಟಿಕಲ್ ಇತ್ತು, ಅವರು ಉಳಿದವರು ಕಂಡಂತೆನ ಹೇಗೆ ಬರೆದ್ರು ಅಂದರೆ, ಆ ಬರೆಯುವಾಗ ಅವ್ರಿಗೆ ಸ್ಕ್ರೀನ್ ಪ್ಲೇ ಫಾರ್ಮೆಟ್ ಬಗ್ಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ. ಬರೆದ ಮೇಲೆ ಅವರು ಸ್ಟಡಿ ಮಾಡಿದಾಗ ಇಲ್ಲ ಅದು ಕರೆಕ್ಟಾಗಿ ಅಲೈನ್ ಆಗಿತ್ತು, ಆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಏನಿತ್ತು ಅದ್ರ ತಕ್ಕಂಗೆ ಇತ್ತು. ಮತ್ತು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಎಲ್ಲ ತುಂಬಾನೇ ಏನಂದ್ರೆ ಲೇಯರ್ಸ್ ಇದೆ ಸಬ್ಜೆಕ್ಟಲ್ಲಿ, ಮತ್ತೆ ಕಾಣಿಸೋದ್ರಲ್ಲೂ ಅಷ್ಟೇ ತುಂಬಾನೇ ಐರನಿ ಇದೆ, ಮೆಟಾಫರ್ಸ್ ಇದೆ, ವಿಜುವಲ್ ಮೆಟಾಫರ್ಸ್ ಇದೆ. ಪ್ರತಿಯೊಂದನ್ನು ಅವರು ಬರೆದಿದ್ರು. ಅಂದರೆ ಎಕ್ಸಾಂಪಲ್ ನನಗೆ ಈಗಲೂ ನೆನಪಿರೋದೇನೆಂದರೆ ಕಿಶೋರ್ ಸರ್ ಕನ್ಕ್ಲೂಷನ್ ಪಾರ್ಟಲ್ಲಿ ಕಿಶೋರ್ ಸರಿಂದ ರಕ್ಷಿತ್ ಶೆಟ್ಟಿ ಸರ್ ಏನು ಸಾಯ್ತಾರೆ, ಆ ಪೋರ್ಷನ್ನಲ್ಲಿ ಕಿಶೋರ್ ಸರ್ ಹೋಗೋವಾಗ ಅವರ ಹಿಂದೆ ಫ್ರೇಮ್ನಲ್ಲಿ ಬೆಂಕಿ ಧಗ ಧಗ ಉರಿತಾ ಇರುತ್ತೆ. ಅವರು ವಾಪಸ್ ಟ್ರಾವೆಲ್ ಬ್ಯಾಕ್ ಆಗೋವಾಗ ಆ ಬೆಂಕಿ ಆರಿರುತ್ತೆ. ಸೊ ಸಾಕಷ್ಟು ಈ ರೀತಿಯ ವಿಜುವಲ್ ರೆಫರೆನ್ಸಸ್ ಆ ಸಿನಿಮಾಲಿ ಇತ್ತು. ಆಗ ಸಿನಿಮಾ ನೋಡಿದಾಗ ನನಗೆ ಇಷ್ಟೊಂದು ಡೆಪ್ತಾಗಿ ನನಗೆ ಸಿನಿಮಾ ಅರ್ಥ ಆಗಿರಲಿಲ್ಲ, ಆದರೂ ಕೂಡ ಹೊಸ ಅನುಭವ ನೀಡಿತ್ತು. ಅದಾದಮೇಲೆ ಸಿನಿಮಾ ಒಂದು 4-5 ತಿಂಗಳಾಗೋ ಅಷ್ಟರಲ್ಲೇ ನಮಗೆ ಪೈರೇಟೆಡ್ ಕಾಪಿ ಅನಿಸುತ್ತೆ ಅದು ಸಿಕ್ಕಿತ್ತು. ರೀಸೆಂಟ್ಲಿ ಸುನಿ ಸರ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಯಾಕೆ ಅವ್ರು ಮತ್ತೆ ನಿರ್ಮಾಪಕರಾಗಲಿಲ್ಲ ಅಂತ. ಸೊ ಉಳಿದವರು ಕಂಡಂತೆ ಬಿಡುಗಡೆ ಆದಾಗ ನಾನು ಪೇಪರ್ ರಿವ್ಯೂಸ್ ಎಲ್ಲ ನೋಡಿದ್ದೀನಿ. ತುಂಬಾ ಒಂದಿಷ್ಟು ಕಡೆ ಪಾಸಿಟಿವ್ ರಿವ್ಯೂಸ್ ಇತ್ತು, ಒಂದಿಷ್ಟು ಕಡೆ ಈಗಲೂ ನನಗೆ ಆ ಕೆಲವು ಲೈನ್ಸು ನೆನಪಿದೆ. ಅಂದರೆ ಸ್ಮೋಕಿಂಗ್ ತುಂಬಾ ಜಾಸ್ತಿ ಆಗಿದೆ ಆ ಸಿನಿಮಾಲಿ, ಸಿಗರೇಟ್ ಸ್ಮೋಕಿಂಗು ಅಂತೆಲ್ಲನೂ ಆ ಲೈನ್ಸ್ ಎಲ್ಲ ಬರೆದಿದ್ದರು. ನಾನು ಸಿನಿಮಾ ನೋಡಿದಾಗ ನನಗೆ ಅದು ವಿಚಿತ್ರ ಮತ್ತು ವಿಭಿನ್ನ ಅನುಭವ ಕೊಟ್ಟಿತ್ತು ಫಸ್ಟ್ ಟೈಮ್ಗೆ ಥಿಯೇಟ್ರಲ್ಲಿ. ಅದಾದಮೇಲೆ ಒಂದು 4 ತಿಂಗಳಾದಮೇಲೆ ಸಿನಿಮಾದ ಕಾಪಿ ಸಿಕ್ಕಿತ್ತು ನಮ್ಮ ಲ್ಯಾಪ್ಟಾಪ್ಗಳಲ್ಲಾಗಿರಲಿ, ನಮ್ಮ ಮೆಮೊರಿ ಕಾರ್ಡಲ್ಲಾಗಿರಲಿ, ಎಲ್ಲ ಕಡೆ ಉಳಿದವರು ಕಂಡಂತೆ ಹರಿದಾಡಿತ್ತು. ಉಳಿದವರು ಕಂಡಂತೆ ಕಾಪಿ ತೊಗೊಂಡು ಆಗ ಮೂವಿ ಮೇಕರು ಮತ್ತು ಒಂದಿಷ್ಟು ಬೇಸಿಕ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇತ್ತು, ನನಗೆ ಅದರಲ್ಲೆಲ್ಲ ಕ್ರೇಜ್ ಇತ್ತಾಗ. ಆ ಸಾಫ್ಟ್ವೇರ್ಗಳನ್ನ ತೊಗೊಂಡು 2-3 ಹಾಡನ್ನು ಮ್ಯಾಚ್ ಮಾಡೋದು, ಎಡಿಟ್ ಮಾಡೋದು. ಆವಾಗ ಏನು ಅಯ್ಯಯ್ಯೋ ನಕ್ತವಳು ಹಾಡನ್ನ ನಾನು ಬೇರೆ ಇನ್ಯಾವುದೋ ಫಿಲಮ್ದು ಸಾಂಗ್ಗೆ ಮರ್ಜ್ ಮಾಡಿ ಏನೋ ಒಂದು ಎಡಿಟಿಂಗ್ನಲ್ಲಿ ಆಟಾಡ್ತಿದ್ದೆ. ಆಗ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಏನಿದೆ ಅದನ್ನು ತೊಗೊಂಡು ಲೀನಿಯರ್ ಮಾಡಿದ್ದೆ ಎಡಿಟಿಂಗಲ್ಲಿ. ಅಮ್ಮ ಬರೋದು, ಅಮ್ಮನ ಮೀಟ್ ಆಗೋದು ರಿಷಭ್ ಶೆಟ್ಟಿ ಸರ್, ಮತ್ತು ಆ ಒಂದು ನಾನ್ ಲೀನಿಯರ್ ಚಾಪ್ಟರ್ ವೈಸ್ ಇದ್ದಿದ್ದನ್ನೆಲ್ಲ ತೊಗೊಂಡು 1.5 ಅವರ್ಗೆ ಲೀನಿಯರಾಗಿ ಎಡಿಟ್ ಮಾಡಿದ್ದೆ. ಈ ಕಥೆನ ನೀಟಾಗಿ ಎಲ್ರಿಗೂ ಲೀನಿಯರಾಗಿ ನಾನು ತೋರಿಸ್ಬೇಕು ಅಂತ. ಸೊ ಮೇ ಬಿ ಅದೇ ನನ್ನ ಫಸ್ಟ್ ಫಿಲಮ್ ಎಡಿಟಿಂಗ್ ಪ್ರಾಜೆಕ್ಟ್, ಫಸ್ಟ್ ಆ್ಯಂಡ್ ಲಾಸ್ಟ್. ಅದಾದಮೇಲೆ ಯಾವುದು ಫಿಲಮ್ ಮಾಡಿಲ್ಲ, ಅನ್ಅಫಿಷಿಯಲ್ಲಾಗಿ ನಾನು ಅದನ್ನು ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಒಂದಿಷ್ಟು ವಿಚಾರಗಳಿಗೆ ಉಳಿದವರು ಕಂಡಂತೆ ಕನ್ನಡಕ್ಕೆ ಮೈಲಿಗಲ್ಲು ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು ಸ್ಟೋರಿ ಟೆಲಿಂಗ್ ಆಸ್ಪೆಕ್ಟ್, ಕಥೆಯ ಒಂದು ನಿರೂಪಣೆ ಏನಿದೆ ಮತ್ತು ಕಥೆಯ ಕಟ್ಟುವಿಕೆ ಏನಿದೆ, ಎರಡರಲ್ಲೂ ಕೂಡ ವಿಭಿನ್ನತೆ ಇತ್ತು. ಇಲ್ಲಿವರೆಗೂ ಕನ್ನಡದಲ್ಲಿ ಆ ರೀತಿಯ ಪ್ರಯೋಗಗಳು ಆಗಿರಲಿಲ್ಲ, ಹೆಚ್ಚಾಗಿ ಅನ್ನೋದಕ್ಕಿಂತ ತುಂಬಾ ಕಮ್ಮಿ ಆಗಿತ್ತು ಆ ಒಂದು ಸ್ಟ್ರಕ್ಚರ್ನಲ್ಲಿ ಕಥೆಯನ್ನು ಹೇಳೋದಾಗಿರಲಿ. ಮತ್ತು ಪಾತ್ರಗಳ ಪೋಷಣೆ, ಪಾತ್ರ ಕಟ್ಟುವಿಕೆ ಕೂಡ ಹೊಸದಾಗಿತ್ತು. ಮತ್ತು ಆ ಪಾತ್ರಗಳ ನಡುವಿನ ಸಂಘರ್ಷ ಏನಿದೆ, ಪಾತ್ರಗಳ ಏನಂದರೆ ಒಂದು ಟ್ರಾವೆಲ್ ಏನಿದೆ, ಮತ್ತು ಆ ಗ್ರೇ ಶೇಡ್ಸ್ ಏನಿದೆ, ಪ್ರತಿಯೊಂದು ಕೂಡ ಆ ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಆ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗಲೇ ಇಲ್ಲ ಇದು ಇವತ್ತಿಗಲ್ಲ, ಇನ್ನೊಂದು 4-5 ವರ್ಷ ಅಥವಾ 10 ವರ್ಷ ಮುಂದೆ ಬರಬೇಕಿದ್ದಂಥ ಸಿನಿಮಾ ಅನ್ನಿಸ್ತಾ ಇತ್ತು. ಅಂದರೆ ಅಹೆಡ್ ಆಫ್ ಇಟ್ಸ್ ಟೈಮ್ ಇತ್ತು ಆ ಸಿನಿಮಾ ಆ ಕಾಲಕ್ಕೆ ಕನ್ನಡಕ್ಕೆ. 2013 ಲೂಸಿಯಾ ಬಂದಿತ್ತು. ಲೂಸಿಯಾ ಬಂದಾಗ ಹೊಸ ಅಲೆಯ ಚಿತ್ರಗಳು ಬರ್ತಿವೆ ಕನ್ನಡದಲ್ಲಿ, ಹೊಸ ರೀತಿ ಥಿಂಕ್ ಮಾಡ್ತಿರೋವಂಥ ಫಿಲ್ಮ್ ಮೇಕರ್ಸ್ ಬರ್ತಾ ಇದ್ದಾರೆ ಅಂತ ತುಂಬಾ ಟಾಕ್ ಸೃಷ್ಟಿಯಾಗಿತ್ತು. ಅದಾಗಿ ಮೇ ಬಿ 1 ವರ್ಷಕ್ಕೆ ಉಳಿದವರು ಕಂಡಂತೆ ಬಂತು ಅನಿಸುತ್ತೆ. ಆ ಉಳಿದವರು ಕಂಡಂತೆ ಬಂದಾಗಲೂ ಕೂಡ ಇದೇ ಟಾಕ್ ಕಂಟಿನ್ಯೂ ಆಗಿತ್ತು. ನಾವು ಅವಾಗ ಏ ಇದು ಲೂಸಿಯಾಕ್ಕಿಂತ ಬೇರೆ ಥರ ಇದೆ, ಇದು ಲೂಸಿಯಾನೂ ಬೇರೆ ಥರ ಇದೆ, ಇದೇ ಬೇರೆ ಥರ ಇದೆ ಸಿನಿಮಾ ಅಂತೆಲ್ಲ ಅವಾಗ ನಾವು ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ಇನಿಷಿಯಲಿ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನೋಡಿದಾಗ ನನಗೆ ಏನೋ ಇದು ಒಂಥರ ಇದೆ ಫಿಲಮ್ ಇದು ಅಂತ ಅನಿಸಿತ್ತು. ಅಂದರೆ ಅಷ್ಟಾಗಿ ಸಿನಿಮಾದೊಳಗಡೆ ನಾನು ಹೋಗೋದಕ್ಕೆ ಆಗಿರಲಿಲ್ಲ. ಅದಾದಮೇಲೆ ನನಗೆ ವರ್ಲ್ಡ್ ಸಿನಿಮಾ ಎಲ್ಲ ಪರಿಚಯ ಆದಾಗ, ಒಂದಿಷ್ಟು ವರ್ಲ್ಡ್ ಸಿನಿಮಾಗಳನ್ನು ನಾನು ನೋಡಿದಾಗ, ಅದನ್ನು ನೋಡಿ ಆಮೇಲೆ ಇನ್ನೊಂದು ಸರ್ತಿ ನಾನು ಉಳಿದವರು ಕಂಡಂತೆ ನಾನು ನೋಡಿದಾಗ, ಇಲ್ಲ ಇದು ಕ್ಲಾಸಿಕ್ ಆಗೋದಕ್ಕೆ ಅರ್ಹತೆ ಇರುವಂಥ ಚಿತ್ರ ಅಂತ ಅನ್ನಿಸ್ತು. ಒಂದಿಷ್ಟು ಜನರಿಗೆ ಇವತ್ತಿಗೂ ಉಳಿದವರು ಕಂಡಂತೆ ನಮ್ಮ ಕನ್ನಡದ ಚಿತ್ರ ಅಂತ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದಕ್ಕೆ ಅಂತ ತುಂಬಾ ಖುಷಿಯಾಗುತ್ತೆ, ಹೆಮ್ಮೆನೂ ಆಗುತ್ತೆ. ಸೊ ರಕ್ಷಿತ್ ಶೆಟ್ಟಿ ಸರ್ ಅವತ್ತಿಂದನೂ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್, ಒಂದು ರೋಲ್ ಮಾಡೆಲ್ ಆಗೇ ಇದ್ದಾರೆ ಉಳಿದವರು ಕಂಡಂತೆ. ಅದಾದಮೇಲಿಂದ ಅವರ ವರ್ಕ್ಸ್ನ ನಾನು ತುಂಬ ಹತ್ತಿರದಿಂದ ಫಾಲೋ ಮಾಡ್ತಾನೆ ಇದ್ದೀನಿ. ಅದು ಕನ್ನಡಕ್ಕೆ ಸಿಂಗ್ ಸೌಂಡ್ನ ಪರಿಚಯ ಮಾಡಿಕೊಟ್ಟಿದ್ದ ಸಿನಿಮಾ, ಸಾಕಷ್ಟು ವಿಚಾರಗಳಿದೆ ಉಳಿದವರು ಕಂಡಂತೆ ತುಂಬಾ ಸ್ಪೆಷಲ್ ಅನ್ನಿಸ್ಕೊಳ್ಳೋದಕ್ಕೆ. ಮತ್ತು ರಿಷಭ್ ಶೆಟ್ಟಿ ಸರ್ ಪೋರ್ಷನ್ನಲ್ಲಿ, ಅವರು ಬ್ಯಾಕ್ ತೊಗೊಂಡು ಬರೋ ಪೋರ್ಷನ್ನಲ್ಲಿ, ಮತ್ತು ಆ ವಸ್ತು ನಮ್ಮ ಅಚ್ಯುತ್ ಸರ್ಗೆ ಸಿಗೋ ಪೋರ್ಷನಲ್ಲಿ ವಿಜುವಲ್ ಎಫೆಕ್ಟ್ಸ್ನ ಟ್ರೀಟ್ ಮಾಡಿದ ರೀತಿ ಇತ್ತಲ್ಲ, ಅದು ಸಖತ್ತಾಗಿ ಕಾಣಿಸ್ತಿತ್ತು. ಅದು ಆ್ಯಕ್ಚುಲಿ ನೋಡಿದಾಗ ಯಾವುದೋ ಇಂಗ್ಲೀಷ್ ಫಿಲಮ್ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬಂದಿತ್ತು. ಅದಾದ ಮೇಲೆ ನನಗೆ ಈ ರಶೋಮನ್ ಎಫೆಕ್ಟ್ನಲ್ಲಿ ಸಾಕಷ್ಟು ಚಿತ್ರಗಳನ್ನು ನೋಡಿದೆ. ಈ ಎಫೆಕ್ಟ್ನಲ್ಲಿ ಬರೆದಿರುವಂಥ ಚಿತ್ರಗಳನ್ನು ತುಂಬ ಜನ ಹೇಳ್ತಾರೆ, ಏನೋ ಉಳಿದವ್ರು ಕಂಡಂತೆ ಅದರಿಂದ ಇನ್ಫ್ಲೂಯೆನ್ಸ್ ಆಗಿದೆ, ಇದರಿಂದ ಇನ್ಸ್ಪೈರ್ ಆಗಿದೆ ಅಂತ. ಇನ್ಸ್ಪೈರ್ ಇನ್ಫ್ಲೂಯೆನ್ಸ್ ಅನ್ನೋದಕ್ಕಿಂತ ಅದೊಂದು ಸ್ಟೋರಿ ರೈಟಿಂಗ್ ಪ್ಯಾಟರ್ನ್, ಆ ಎಫೆಕ್ಟ್ನಲ್ಲಿ ಬರೆದಂತಹ ಕಥೆ ಅಷ್ಟೇ. ಆ್ಯಂಡ್ ಅದರಲ್ಲಿ ಇರೋವಂಥ ನೇಟಿವಿಟಿ, ಎಷ್ಟು ಗ್ರೌಂಡೆಡ್ ಆಗಿದೆ ಸಿನಿಮಾ, ಎಷ್ಟು ರೂಟೆಡ್ ಆಗಿದೆ ಸಿನಿಮಾ ಅಂದರೆ ರೋಮಾಂಚನ ಆಗುತ್ತೆ. ರಕ್ಷಿತ್ ಶೆಟ್ಟಿ ಸರೇ ಮೇ ಬಿ ಹೇಳಿರ್ಬೋದು, ಅವರು ನೋಡಿ ಬೆಳೆದಂಥ ವಾತಾವರಣನೇ ಅವರು ಬರೆದಿದ್ದರಿಂದ ಅದು ತುಂಬ ಅವ್ರಿಗೂ ಹತ್ತಿರವಾಗಿತ್ತು. ಆ್ಯಂಡ್ ನಾವು ನೋಡ್ತಿರೋ ಕನ್ನಡಿಗರಿಗೂ ಅದು, ಕನ್ನಡಿಗರಾಗಿರಲಿ ಅಥವಾ ಭಾರತೀಯರಾಗಿರಲಿ ಯಾರೇ ಆಗಿರಲಿ, ಯಾಕಂದರೆ ಅದು ಆ ರೂಟ್ಗೆ ಕರೆಕ್ಟಾಗಿ ಆ ಸಿನಿಮಾ ಇದ್ದಿದ್ದರಿಂದ ನಮಗೆ ಅಲ್ಲಿನ ಕಲ್ಚರ್ ಅರ್ಥ ಆಗ್ತಿತ್ತು, ಅಲ್ಲಿನ ಸಾಫ್ಟ್ ಪಾಲಿಟಿಕ್ಸ್ ಅರ್ಥ ಆಗ್ತಿತ್ತು, ಮತ್ತು ಅಲ್ಲಿನ ಕ್ಯಾರೆಕ್ಟರ್ಗಳ ಜೊತೆ ನಾವು ಈಸಿಯಾಗಿ ಕನೆಕ್ಟ್ ಆಗ್ತಿದ್ವಿ. ಇದು ಯಾವುದೋ ನಂಬಕ್ಕಾಗ್ತಿಲ್ವಲ್ಲ ಈ ವರ್ಲ್ಡ್ನ ಅಂತ ಅನ್ನಿಸ್ತಿರ್ಲಿಲ್ಲ. ಅವ್ರು ಸೃಷ್ಟಿ ಮಾಡಿದ ವರ್ಲ್ಡ್ ಏನಿದೆ ಅದು ನಮಗೆ ತುಂಬ ಆಪ್ಯಾಯಮಾನವಾಗಿತ್ತು, ತುಂಬ ಹತ್ತಿರವಾಗಿತ್ತು. ಆಪ್ಯಾಯಮಾನ ಅನ್ನೋದಕ್ಕಿಂತ ತುಂಬ ಆತ್ಮೀಯ ಅನುಭವ ಕೊಡ್ತಾ ಇತ್ತು ಆ ಒಂದು ಪ್ರಪಂಚ ಸೃಷ್ಟಿಲಿ. ಆ ಉಡುಪಿ ಮತ್ತು ಆ ಫೆಸ್ಟಿವಲ್ನ ತೊಗೊಂಡು ಬಂದಿದ್ದು, ಕೃಷ್ಣ ಜನ್ಮಾಷ್ಟಮಿನ ತಂದಿದ್ದು, ಆ ಮಕ್ಕಳು ಮತ್ತು ತಾರಾ ಮೇಡಮ್ನ ಪಾತ್ರ, ತಾಯಿ, ಕಾಯುವ ತಾಯಿ, ಪ್ರತಿಯೊಂದು ಆ ದೀಪ ಉರಿತಾ ಇರೋ ದೀಪ ಜೊತೆಗೆ ಡಿಸಾಲ್ವ್ ಮಾಡ್ಕೊಂಡೋಗಿದ್ದು. ಅಂದರೆ ನಾನು ಉಳಿದವರು ಕಂಡಂತೆ ನೋಡಿನೇ 5-6 ವರ್ಷ ಆಗಿದೆ ಸೀರಿಯಸ್ಸಾಗಿ ಹೇಳಬೇಕು ಅಂದರೆ. ಆದರೂ ಕೂಡ ನನಗೆ ಕೆಲವು ದೃಶ್ಯಗಳು ಈಗಲೂ ಕೆಲವು ದೃಶ್ಯಗಳು ಕಣ್ಮುಂದೆ ಈಗಲೂ ಕಟ್ಟುಬಿಟ್ಟಿದೆ. ಸೊ ಹೆಮ್ಮೆಯಿಂದ ಹೇಳ್ಕೋಬೋದು ಇದು ನಮ್ಮ ಚಿತ್ರ, ನಮ್ಮ ಕನ್ನಡದ ಚಿತ್ರ ಅಂತ. ಹೊಸ ರೀತಿಯ ಚಿತ್ರಗಳು ಬಂದಾಗ ಆ ಸಿನಿಮಾನ ಥಿಯೇಟ್ರಿಕಲಿ ಸಕ್ಸಸ್ಫುಲ್ ಮಾಡಲಿಲ್ಲ ನಾವು ಕನ್ನಡಿಗರು. ಪಾಪ ಸುನೀರ್ ಸರ್ ಅಂತಹ ನಿರ್ಮಾಪಕರು ಮತ್ತೆ ನಿರ್ಮಾಣದ ಕಡೆಗೆ ಬರದೇ ಇರೋದರಲ್ಲಿ ನಮ್ಮ ಫಾಲ್ಟ್ ತುಂಬಾ ಇದೆ. ಅವರ ರೀಸೆಂಟ್ ಇಂಟರ್ವ್ಯೂ ನೋಡಿದಾಗ ಕರಳು ಕಿತ್ತು ಬಂದಾಗ ಆಯಿತು. ಯಾಕಂದರೆ ನಾವು ಕೂಡ ಪೈರೇಟೆಡ್ ವರ್ಷನ್ ನೋಡಿದ್ದೀವಿ ಆ ಸಮಯದಲ್ಲಿ, ಬಿಕಾಸ್ ನಮಗೆ ಅದು ರಾಂಗ್, ಒಂದು ಸಿನಿಮಾದ ಪೈರೇಟ್ ಕಾಪಿ ನೋಡಬಾರ್ದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರು ಒಂದು 2-3 ಮಂತ್ಸಲ್ಲಿ ಅದು ಯಾವಾಗ ಸರ್ಫೇಸ್ ಆಯಿತು ಎಲ್ಲ ಕಡೆ ನೋಡಿದ್ವಿ. ಆದರೆ ಈಗ ನಾವೇ ಒಂದು ಸಿನಿಮಾನ ಮಾಡಿ ಜನರ ಮುಂದೆ ಇಟ್ಟಾಗ ಈಗ ನಾವು ಸಿನಿಮಾಗಳನ್ನು ನೋಡ್ತಿರೋ ರೀತಿ ಬದಲಾಗಿದೆ, ದೃಷ್ಟಿಕೋನ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಅಂದರೆ ಆ ಸಿನಿಮಾನ ಅವತ್ತು ನಾವು ಥಿಯೇಟ್ರಿಕಲಿ ಗೆಲ್ಲಿಸ್ಬೋದಿತ್ತು, ಸಾಧ್ಯತೆ ಇತ್ತು. ಥಿಯೇಟ್ರಿಕಲಿ ಆಗಲಿಲ್ಲ ಅಂದ್ರೂ ಅದಾದಮೇಲೆ ಆ ಸಿನಿಮಾಗೆ ತುಂಬ ದೊಡ್ಡ ಫಾಲೋಯಿಂಗ್ ಉಟ್ಕೊಂಡಿದ್ದು ತುಂಬಾ ಖುಷಿ ಇದೆ. ಆ ರೀತಿ ಸಿನಿಮಾಗಳು ಬರಬೇಕು, ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಬೇಕು. ರೀಸೆಂಟ್ಲಿ ನೋಡ್ತಾ ಇದ್ದೀನಿ ಮಲಯಾಳಂನಲ್ಲಿ ತುಂಬಾ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೊಂದು ಕಂಟೆಂಟ್ ರಿವನ್ ಫಿಲಮ್ಸ್ ಬರ್ತಿದೆ. ಅದು ಬಿಸ್ನೆಸ್ ಕೂಡ ಚೆನ್ನಾಗೇ ಮಾಡ್ತಿದೆ, ಒಳ್ಳೆ ಕಲೆಕ್ಷನ್ ಇದೆ, ಒಳ್ಳೆ ರಿಪೋರ್ಟ್ ಕೂಡ ಇದೆ ಸಿನಿಮಾಗೆ. ಆದರೆ ಕನ್ನಡದಲ್ಲಿ ಈ ರೀತಿಯ ಪ್ರಯೋಗಗಳಾದಾಗ, ಹೊಸ ರೀತಿಯ ಪ್ರಯೋಗಗಳಾದಾಗ ಎಲ್ಲೋ ಒಂದು ರೀತಿ ಟ್ರ್ಯಾಕ್ಷನ್ ಸ್ವಲ್ಪ ಕಮ್ಮಿ ಆಗಿದೆ, ಅಥವಾ ಆಡಿಯನ್ಸ್ನ ರೀಚ್ ಔಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನಿಸುತ್ತೆ. ಮೇ ಬಿ ಅದು ಓವರ್ ದಿ ಪೀರಿಯಡ್ ಆಫ್ ಟೈಮ್ ಆಡಿಯನ್ಸ್ಗೂ ಕೂಡ ಒಂದು ನಂಬಿಕೆ ಜನ್ರೇಟ್ ಆಗಬೇಕು. ಫಿಲಮ್ ಮೇಕರ್ ಆಗಿ ನಾವು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟರೆ ಜನ ಜೊತೆಗೆ ನಿಲ್ತಾರೆ, ಯಾವತ್ತೂ ಜನ ಕೈ ಬಿಡೋದಿಲ್ಲ. ನನಗೆ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಬ್ಲಿಂಕ್ ಫಿಲಮ್ನಿಂದ ಒಂದಿಷ್ಟು ಜನರಿಗೆ ಆ ಸಿನಿಮಾ ರುಚಿಸಿ ಆ ಜನ ಇನ್ನೊಂದಿಷ್ಟು ಜನರಿಗೆ ಈ ಸಿನಿಮಾನ ರೀಚ್ ಮಾಡಿಸಿದ್ದಾರೆ. ಇವೊಂದು ನಾವು ತುಂಬ ಹೊಸಬರಾಗಿದ್ವಿ, ನಮಗೆ ಇಂಡಸ್ಟ್ರಿ ಗೊತ್ತಿರಲಿಲ್ಲ, ಥಿಯೇಟ್ರಲ್ಲಿ ಹೇಗೆ ಸಿನಿಮಾ ಹೋಗುತ್ತೆ ಅನ್ನೋ ಒಂದು ಐಡಿಯಾನೂ ಇರಲಿಲ್ಲ. ಆದರೂ ಕೂಡ ಜನ ನಮ್ಮ ಜೊತೆಗೆ ನಿಂತಿದ್ದೀರಾ, ಇನ್ನೂ ಸಿನಿಮಾ ರನ್ ಆಗ್ತಾಯಿದೆ. ತುಂಬಾ ಹೆಮ್ಮೆ ಆಗುತ್ತೆ ಉಳಿದವರು ಕಂಡಂತೆ ಕನ್ನಡದ ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕೆ. ಅದು ನಿಜಕ್ಕೂ ಕನ್ನಡದ ಚಿತ್ರರಂಗದಲ್ಲಿ ಮೈಲಿಗಲ್ಲು, ಕ್ಲಾಸಿಕ್ ಅಂತ ಕನ್ಸಿಡರ್ ಮಾಡ್ಬೋದಾದಂತಹ ಸಿನಿಮಾ. ಕನ್ನಡದ ಟಾಪ್ 100 ಚಿತ್ರಗಳಲ್ಲಿ ಆ ಚಿತ್ರವನ್ನು ಸೇರಿಸ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಸೇರಿಸಲೇಬೇಕು. ಅಷ್ಟು ಇಂಪಾರ್ಟೆಂಟ್ ಫಿಲಮ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಯಾರ್ಯಾರು ಉಳಿದವರು ಕಂಡಂತೆ ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಇದ್ದೀರಾ, ಮಾಡಿ. ನಿಮಗೆ ಸಿನಿಮಾಲಿ ತುಂಬಾ ಇಷ್ಟ ಆಗಿದ್ದ ಭಾಗ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನೊಂದಿಷ್ಟು ಸಿನಿಮಾಗಳು, ನನಗೆ ಇಷ್ಟ ಆದಂಥ ಸಿನಿಮಾಗಳ ಕುರಿತ ಪಾಡ್ಕ್ಯಾಸ್ಟ್ ಸುಮ್ಮನೆ ನಿಮ್ಮೊಂದಿಗೆ ಮಾತಾಡ್ತಿರ್ತೀನಿ ಆಗಾಗ ಬಂದು. ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿ. ಯಾರಿನ್ನೂ ಬ್ಲಿಂಕ್ ಸಿನಿಮಾನ ನೋಡಿಲ್ಲ, ಇನ್ನೂ ಥಿಯೇಟರ್ನಲ್ಲಿ ಇದೆ, ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಪಾಡ್ಕ್ಯಾಸ್ಟಲ್ಲಿ ಸಿಗೋಣ. ಥ್ಯಾಂಕ್ ಯು.